ஸ்ரீகுருப்போ நம. ஹரி ஓம். அஜ்ஞானவிவச்சேதம் புத்திசம்பிரதாயகம் விஜயானம் பலம் சாந்தம் விஜயாட்சம் குரும் புஜை ஸ்ரீகுருப்போ நம. ஹரி ஓம். சாதனா பாக சுதாரிகளை விஜயதாசர் நம்ம சாதனை மாதிரித்தானே இருக்கவே. நாங்கள் சாதனையிலே நம்ம ஆலோசனைகளு நம்ம ரீதி நீதிகளு பதலாவணை ஆகபேக்காகிருத்த சென்னாகிதிரே சரி, பதலாவணை ஆகபேக்காகிதிரே மாடிக்கொள்ளணும். அதன் கண்ணாக கிழிசுப்படுத்தா வர்த்தா ಚೂರುಕಂ ಹರಿದಾಸನಾಗ ಇನ್ನೊಂದು ಸುಳಾಗಿ ಹೇಳ್ತಾ ಇದ್ದಾರೆ. ಹರಿದಾಸನಾಗ ಸಂಚರಿಸು ಸಂತೋಷದಲ್ಲಿ ಗುರು ಹಿರಿಯರ ಪಾದಕ್ಕೆರಗುತ್ತಿರು ಬಿಡದೆ. ಮೊದಲು ನಮ್ಮನ್ನ ಹರಿದಾಸರಾಗಲಿಕ್ಕೆ ದಾಸರು ಹೇಳ್ತಾ ಇದ್ದಾರೆ. ಹರಿದಾಸರಾಗೋದಕ್ಕೆ ಏನು ಹೋಗಿ ಪೇಟ ಕಟ್ಟಿ ತಾಳ ಹೆಜ್ಜೆ ಕಟ್ಟಿ ಅದು ಹೊರಗೆ ನಮಗೆ ಒಳಗೆ ಮುಂದೆ ಹರಿದಾಸ್ಯ ಬರಬೇಕು. ಅದಕ್ಕೆ ಹರಿದಾಸ ಅಂತ ಶಬ್ದವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಹರಿ ಎಂಬ ಶಬ್ದ ಯಾವ ಭಗವದ್ ರೂಪದಲ್ಲಿ ಉಪಯೋಗ ಅಂದರೆ ಹೃದಯದಲ್ಲಿರುವಂತಹ ಭಗವದ್ ರೂಪ ಬಿಂಬಮೂರ್ತಿಗೇನೆ ಹರಿ ಇತಿ ರಹಸ್ಯಂ ನಾಮ. ನಮ್ಮ ಹೃದಯದಲ್ಲಿರುವ ಬಿಂಬಮೂರ್ತಿಗೆ ಹರಿ ಅಂತ ಹೆಸರು. ಯಾಕೆ ಹರಿ ಅಂತ ಹೆಸರು ಅಂದರೆ ಹರತಿ ಅತ್ಯಂತ ಅನಿಷ್ಟಂ, ನಮಗೆ ಭೀಕರವಾದ ತೊಂದರೆ ಯಾವುದು ಅಂದರೆ ಸಂಸಾರ ಲಿಂಗದೇಹ, ಅದನ್ನೇ ನಾಶ ಮಾಡುತ್ತಾನೆ. ನಮ್ಮೊಳಗೆ ಇದ್ದು ನಮ್ಮ ಜೊತೆಗೆ ಇದ್ದು ಅನಾದಿ ಅನಂತ ಕಾಲದವರೆಗೆ ನಮ್ಮ ಜೊತೆಗೇ ಇರುವ ಭಗವದ್ ರೂಪ ಅದು, ಅವನನ್ನೇ ಬಿಂಬ ಅಂತ ಕರೀತಾ ಇದ್ದಾರೆ. ಅಂಥ ಸ್ವಾಮಿಯ ದಾಸನಾಗು ಅಂದರೆ ಬಿಂಬಮೂರ್ತಿಯ ದಾಸನಾಗು ಅಂದರೆ ದಾಸ ಆಗೋದು ಅಂದರೆ ಏನು ಅಂತ ಮತ್ತೆ ಪ್ರಶ್ನೆ. ಇಷ್ಟೇ ಅವ ಸ್ವತಂತ್ರ ನಾನು ಅಸ್ವತಂತ್ರ, ಪ್ರತಿಯೊಂದರಲ್ಲೂ ಅವನ ಮೇಲೆ ನಾನು ಆಧಾರಪಟ್ಟಿದ್ದೇನೆ. ಶ್ವಾಸ ಮೊದಲುಕೊಂಡು ಪ್ರತಿಯೊಂದು ಅವನು ಮಾಡಿಸಿದರೆ ಉಂಟು, ಇಲ್ಲದಿದ್ದರೆ ಇಲ್ಲ ಎಂಬ ಎಚ್ಚರ ಸದಾ ಇರುವುದೇ ಹರಿದಾಸ್ಯ. ಅದು ಬಿಟ್ಟರೆ ಬೇರೆ ಸುಮ್ಮನೆ ಹಾರಿದೆ ಕುಪ್ಪಳಿಸಿದೆ ತಾಳ ತಟ್ಟಿದೆ ಇವೆಲ್ಲ ಮೇಲಿತ್ತು. ಒಳಗೆ ಬುಡ ಇರಬೇಕಾಗಿದ್ದು ಯಾವುದು ಅಂದರೆ ಅವನಿದ್ದರೆ ಉಂಟು, ಇಲ್ಲದಿದ್ದರೆ ಇಲ್ಲ. ನನಗೆ ಅಲ್ಲ, ಲಕ್ಷ್ಮೀ ಬ್ರಹ್ಮಾದಿಗಳಿಗೂ ಕೂಡ ಪ್ರತಿಯೊಬ್ಬರಿಗೂ ಶ್ರೀಹರಿ ಕೊಟ್ಟಲುಂಟು, ಇಲ್ಲದಿದ್ದರೆ ಇಲ್ಲ ಅಂತ ಯಾರಿಗೆ ಖಚಿತವಾದ ಮನಸ್ಸಿರುತ್ತೆ ಶ್ರೀಹರಿಯ ಪಾದವನ್ನ ಹೌದು ನೀನೇ ಗತಿ ಹರಿಯೇ ಅಂತ ನಂಬಿರ್ತಾರೆ, ಅದು ಹರಿದಾಸ್ಯ. ಇನ್ನೊಂದು ರೀತಿಯಲ್ಲಿ ಹೇಳಿದರೆ ತನ್ನಿಂದ ಆಗುವಂತಹ ಸಕಲ ಕರ್ಮಗಳಲ್ಲಿ ಸಕಲ ಪದಾರ್ಥಗಳಲ್ಲಿ ತನ್ನ ಶರೀರದಲ್ಲಿ ಸಕಲೇಂದ್ರಿಯಗಳಲ್ಲಿ ತನ್ನ ಸುತ್ತು ಇರುವವರಲ್ಲಿ ಎಲ್ಲ ಕಡೆ ಶ್ರೀಹರಿಯನ್ನೇ ಚಿಂತನೆ ಮಾಡುತ್ತಾ ಇದೆಲ್ಲ ಅವನಧೀನ ಅವನಧೀನ ಅವನಧೀನ, ಅವನಿಟ್ಟರೆ ಉಂಟು ಇಲ್ಲದಿದ್ದರೆ ಇಲ್ಲ ಎಂಬುದು ಯಾರ ಮನಸ್ಸಿಗೆ ಸದಾ ಕಾಲ ತಾನಾಗಿ ತಾನಾಗಿ ನೆನಪಿಗೆ ಬರ್ತಾ 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 ಹರಿಯ ಚಿಂತನೆ ಸದಾ ಇರುತ್ತೋ ಅಂಥವನನ್ನ ಹರಿದಾಸ ಅಂತ ಕರೀತಾರೆ. ಇಷ್ಟು ಹರಿದಾಸ್ಯದ ಲಕ್ಷಣ. ಹರಿದಾಸನಾಗು ಸಂಚರಿಸು. ಸಂಚರಿಸು ಅಂತ ಹೇಳಿದ್ರೆ ಅದರಲ್ಲೇ ಎಲ್ಲ ಹೇಳಬೇಕು. ದಾಸರಾಯರ ಶಬ್ದ ಒಂದೊಂದು ಒಂದೊಂದು ಬಹಳ ಅಪರೂಪ. ಚರ ಶಬ್ದ ತಿನ್ನೋದನ್ನು ಹೇಳುತ್ತೆ, ತಿನ್ನೋದನ್ನು ಹೇಳುತ್ತೆ, ತಿರುಗೋದನ್ನು ಹೇಳುತ್ತೆ. ಸಂಚರಿಸು, ಭಗವಂತನಿಗೆ ಅರ್ಪಿತವಾದಂಥ ಪ್ರಸಾದವನ್ನು ಚರಿಸು, ತಿನ್ನು. ಹಾಗೆ ಭಗವಂತ ಎಲ್ಲಿ ತಿರುಗಾಡಿದರೆ ಪ್ರೀತನಾಗ್ತಾನೋ ತಿಳಿದು ತಿರುಗಾಡು, ಸಂಚರಿಸು. ತಿನ್ನೋದು ತಿರುಗೋದು ಎರಡೇ ತಾನೇ ನಮಗಿರೋದು. ಭಗವಂತನ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ಸ್ವೀಕರಿಸು. ಸಂಚರಿಸು ಎಲ್ಲಿ? ವೇದಾದಿ ಶಾಸ್ತ್ರಗಳಲ್ಲಿ ಮನವಿಟ್ಟು ಸಂಚರಿಸು. ಹೊರಗೆ ಸರ್ವತ್ರ ಭಗವಂತನ ಸ್ಮರಣೆ ಮಾಡುತ್ತಾ ಸಂಚರಿಸು. ಹಾಗೆ ಗುರು ಹಿರಿಯರಲ್ಲಿ ಹೇಗಿರಬೇಕು ಅದು ಹೇಳ್ತಾ ಇದ್ದಾರೆ. ಇಷ್ಟು ಜೀವನದಲ್ಲಿ ಸಂತೋಷ ಬೇಕಾ ಹೇಳ್ತಾ ಇದ್ದಾರೆ. ಹಾ ಅಂತೀವಿ, ಬೇಕಾ? ಬೇಕಾದರೆ ಇಷ್ಟೇ. ಅವನಿದ್ದಾನೆ, ಅವನು ಮಾಡಿಸಿದಂತೆ ಆಗುತ್ತೆ, ಅವನು ಮಾಡಿಸಿದ್ದೆಲ್ಲ ಒಳ್ಳೆಯದಕ್ಕೆ. ಏನು? ಅವನಿದ್ದಾನೆ ನನಗಾಗಿ, ಅವನಿದ್ದಾನೆ. ಅವ ಮಾಡಿಸಿದರೆ ಉಂಟು, ಇಲ್ಲದಿದ್ದರೆ ಇಲ್ಲ. ಅವ ಮಾಡಿಸಿದ್ದೆಲ್ಲ ಒಳ್ಳೆಯದು. ಇಷ್ಟು ತಲೆಗೆ ಬಂತ, ಟೆನ್ಷನ್ ಇರಲ್ಲ, ಯಾವುದೂ ಇರಲ್ಲ. ಏನು ಬಂದರೂ ಒಳ್ಳೆಯದಕ್ಕೆ ಕೊಡ್ತಾ ಇದ್ದಾನೆ. ಈ ಟ್ಯಾಬ್ಲೆಟ್ ಅಂದರೆ ಈ ಚಪ್ಪರಿಸೋ ಟ್ಯಾಬ್ಲೆಟ್ ಕೊಟ್ಟಿರ್ತಾರಲ್ಲ, ಹೇಳಿರ್ತಾರೆ ದಿನಕ್ಕಾಯಿ ಸಲ ಸಲ ತಗೊಳ್ಳಿ, ಚಪ್ಪರಿಸ್ತಾ ಇರಲಿ ಅಂತ ಕಂಟಿನ್ಯೂಸ್. ಆ ಚೂಯಿಂಗ್ ಟ್ಯಾಬ್ಲೆಟ್ ಬರುತ್ತಲ್ಲ ಆ ಟೈಮ್ ಏನಂತ ಸ್ವಾಮಿ ಕೊಟ್ಟ, ಏನೇ ಬರಲಿ ಒಳ್ಳೆಯದಕ್ಕೆ ಕೊಟ್ಟ, ಒಳ್ಳೆಯದಕ್ಕೆ ಕೊಟ್ಟ. ಎಲ್ಲರೂ ಒಂದು ಕೊರಳಲ್ಲಿ ಹೂವಿನ ಹಾರ ಹಾಕಿ ನಮಸ್ಕಾರ ಮಾಡಿದ್ರ ಒಳ್ಳೆಯದಕ್ಕೆ ಕೊಟ್ಟ. ಎಲ್ಲರೂ ದೂರ ಆದ್ರ ಒಳ್ಳೆಯದಕ್ಕೆ ಕೊಟ್ಟ. ಏನಾದರೂ ಸರಿ, ಯಾಕೆ ಅವನೊಬ್ಬನಿದ್ದಾನೆ, ಅವನನ್ನು ಬಿಡೋದೇ ಇಲ್ಲ. ಇಷ್ಟೊಂದು ತಿಳುವಳಿಕೆ ಬರಲಿ ಅದನ್ನು ಹೇಳ್ತಾ ಇದ್ದಾರೆ. ಸಂಚರಿಸು ಸಂತೋಷದಲ್ಲಿ. ಸಂತೋಷ ಅಂದರೆ ಇಂಥ ಭಗವಂತ ಒಬ್ಬನಿದ್ದಾನೆ, ಎಲ್ಲರಿಗಾಗಿ ಹೆಣಗ್ತಾ ಇದ್ದಾನೆ, ನನಗಾಗಿ ಸದಾ ಆಲೋಚನೆ ಮಾಡುವ ಒಬ್ಬ ವ್ಯಕ್ತಿ ಇದ್ದಾನೆ. ಅವನೇ ಭಗವಂತ, ಅವನೇ ನನ್ನ ಸ್ನೇಹಿತ, ನನ್ನ ಒಳಗು ಹೊರಗು ತುಂಬಿದ್ದಾನೆ. ಅವನ ಪರಿಚಯ, ಅವನ ಜೊತೆಗೆ ಓಡಾಟ, ಅವನ ಕರುಣಾದೃಷ್ಟಿ, ಅವನ ದರ್ಶನ, ಅವನ ಕುರಿತೇ ಚಿಂತನ, ಅದರಲ್ಲಿ ಆನಂದ. ನಮಗಾಗಿರುವಂಥವರ ಕುರಿತು ಆಲೋಚನೆ ಮಾಡುವುದರಲ್ಲಿ ಆನಂದ, ಸುಮ್ಮನೆ ಎಲ್ಲರ ಕುರಿತು ಮಾಡಿದರೆ ಬರಲ್ಲ. ನಮ್ಮನ್ನು ಯಾರು ಅಭಿಮಾನ ಪಡ್ತಾರೋ, ನಿಜವಾದ ಅಭಿಮಾನ ಪಡ್ತಾರೋ, ನಮ್ಮಿಂದ ಏನೂ ಅಪೇಕ್ಷೆ ಪಡದೆ ಅಭಿಮಾನ ಪಡ್ತಾರೋ ಯಾರಾದ್ರೂ ಇದ್ದಾರ ನೋಡಿಕೊಳ್ಳಿ, ಜೀವನದಲ್ಲಿ ಯಾರಾದ್ರೂ ಇದ್ದಾರ ನಿಮ್ಮಿಂದ ಏನೂ ಅಪೇಕ್ಷೆ ಪಡದೆ ನಿಮ್ಮನ್ನು ಅಭಿಮಾನ ಮಾಡಿರ್ತಿರೋ ಒಬ್ರು ಇಲ್ಲ? ಏ ನೀವು ಕೂಡ ದಕ್ಷಿಣ ಎಲ್ಲ ನಾವು ಬರೋದೇ ಆಚಾರವನ್ನು ದಕ್ಷಿಣಗೆ ಅಲ್ಲ. ನಿಮ್ಮಿಂದ ಅಪೇಕ್ಷೆ ಪಡದೆ ಇರೋ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಯಾರ ಸಿಕ್ಕಿದಾರ? ಯಾರೂ ಇಲ್ಲ ನೋಡಿ. ಎಲ್ಲ ಏನೋ ಒಂದು ಇರುತ್ತೆ, ಲಿಂಕ್ ಒಳಗೆ ಕೊಟ್ಟಿರುತ್ತೆ, ಚೂರು ಏನೋ ಒಂದು ಅಪೇಕ್ಷೆ ಕೊಟ್ಟಿರುತ್ತೆ. ಏನೂ ಅಪೇಕ್ಷೆ ಪಡದ ವ್ಯಕ್ತಿಗಳು ಅಂದರೆ ಹರಿ, ವಾಯು, ಗುರುಗಳು ಮಾತ್ರ. ಯಾಕೆ? ಹರಿಗಾದರೆ ಅಪೇಕ್ಷೆ ಇಲ್ಲ, ವಾಯು ಗುರುಗಳಿಗೆ ಬೇಕಾದ್ದೆಲ್ಲ ದೇವರಿಂದ ಸಿಕ್ಕಿರುತ್ತಾದ್ದರಿಂದ ಅವರು ಇನ್ಯಾರಿಂದ ಅಪೇಕ್ಷೆ ಪಡಲ್ಲ. ಅವರಿಗೇನು ಬೇಕೋ ಎಲ್ಲ ದೇವರಿಂದ ಗುರುಗಳಿಂದ ಸಿಕ್ಕಿರುತ್ತಾದ್ದರಿಂದ ಅವರಿಗೆ ನಮ್ಮಿಂದ ಏನು ಅಪೇಕ್ಷೆ ಬೇಕಾಗಿಲ್ಲ. ಅದರಿಂದ ಆ ಪಂಗಡ ಏನು ಕೂತಿದೆ ಅವರು ಬೇಕಾದವರು. ಅದಕ್ಕೆ ಗುರು ಹಿರಿಯರ ಪಾದ ಕೆರಗು ತಿರುಗಿಡದೆ ಆದಷ್ಟು ಆದಷ್ಟು ದೊಡ್ಡವರ ಗುರುಗಳ ಹಿರಿಯರ ಗುರುಗಳು ಅಂತ ಹೇಳಿದ್ರೆ ನಮ್ಮ ಗುರುಗಳು ಮಿಕ್ಕವರಲ್ಲ ಅಲ್ಲ ಅಂತಲ್ಲ. ಗುರು ಶಬ್ದಕ್ಕರ್ಥ ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಬಂದ ಪ್ರತಿಯೊಬ್ಬ ಯತಿಗಳು ಗುರುಗಳೇ. ವಿಶೇಷ ನಮಗೆ ಉಪದೇಶ ಕೊಟ್ಟ ಗುರುಗಳು ವಿಶೇಷ ಗುರುಗಳಾಗಿರಲಿ, ಪ್ರತಿಯೊಬ್ಬರು ಗುರುಗಳೇ. ಗುರು ಹಿರಿಯರ ಅದರಲ್ಲಿ ಗುರುಗಳ ಪಾದಕ್ಕೆರಗುತ್ತಿರು, ಹಿರಿಯರ ಪಾದಕ್ಕೆರಗುತ್ತಿರು ಅಂತ ಹೇಳ್ತಾ ಇದ್ದಾರೆ. ಈ ನಮಗೆ ಮಾಮೂಲಾಗಿದ್ದರೆ ಪರವಾಗಿಲ್ಲ, ಇದನ್ನು ವಿಜಯದಾಸರ ಪದದಲ್ಲಿ ತಂದೆ ವೆಂಕಟೇಶ ವಿಠಲರು ಅಂತ ಮಹಾನುಭಾವರು ಅವ್ರು ಹೇಳ್ತಾರೆ ಒಂದು ಪದದಲ್ಲಿ, ವಿಜಯ ಗುರುಗಳಂಭಿ ಕಮಲ ಭಜನೆ ಮಾಡಿರೋ ಅಂತ ಹೇಳ್ತಾ, ಮಂದಾತ್ಮನಾಗೆ ಇರಲೇನು ಇವರ ನಂಬಲನುಗಾಲ, ಮಂದಾತ್ಮನಾಗಿರಲೇನು ಇವರ ನಂಬಲನುಗಾಲ, ಮುಂದೆ ಕುಣಿವ ತಂದೆ ವೆಂಕಟೇಶ ವಿಠಲ ಅಂತಾರೆ. ನನಗೆ ಚೂರು ಎರಡು ಅಕ್ಷರ ಬಂದ್ಬಿಟ್ರೆ ಏ ಏನ್ ವಿಜಯದಾಸರು ಅಂತ ಹೋಗ್ಬಿಟ್ಟಿದ್ರು. ಮತ್ತೆ ನಾನು ವಿಜಯದಾಸರ ಪಾದ ಬಿಡುವಂತ ಓದು ನನಗೆ ಬೇಡ, ನನ್ನ ದಟ್ಟನಾಗಿದ್ರೂ ಪರವಾಗಿಲ್ಲ, ದೊಡ್ಡವರ ಪಾದ ಹಿಡಿದಿದ್ರೆ ಸಾಕು. ಅಂದ್ರೆ ನಮ್ಮಲ್ಲಿ ವಿದ್ಯಾ ಅಂಬುದು ಬರಬೇಕು, ಬಂದಷ್ಟು ಮಾತ್ರಕ್ಕೆ ಹಿರಿಯರ ಪಾದಕ್ಕೆ ರಗಲಿಕ್ಕೆ ಅಡ್ಡಿಯಾಗಬಾರದು. ಎರಡು ಅಕ್ಷರ ಕಲ್ತಿರ್ತೀವಿ, ಮನೆಗೆ ಬಂದುಕೊಳ್ಳಿ ಮೊದಲು ಆ ಅಕ್ಷರ ಕಲೀಲಿಕ್ಕೆ ಹೋಗ್ಲಿಕ್ಕೆ ಮೊದಲು ಎಲ್ಲರಿಗೂ ನಮಸ್ಕಾರ ಮಾಡ್ತಿರ್ತೀವಿ. ಎರಡೇ ಅಕ್ಷರ ಕಲ್ತದ್ದು ಹೆಚ್ಚು ಇಲ್ಲ, ಇನ್ನ ಕಲಿಬೇಕು. ಬಂದು ಕೂಡಲೇ ತಲೆ ಹೀಗೇ ನಿಂತಿರುತ್ತೆ, ಯಾರಿಗೂ ನಮಸ್ಕಾರ ಮಾಡಲ್ಲ. ಒಬ್ಬ ಪಾಪ ದಂಪತಿಗಳು, ಅವರು ಚಿಕ್ಕ ಹುಡುಗನನ್ನ ಎಲ್ಲ ಓದಿ ಹಾಕಿದ್ರು, ಹೇಳಿದ್ರು ಹುಡುಗ ಓದ್ಲಿಕ್ಕೆ ಮೊದಲೇ ಚೆನ್ನಾಗಿದ್ದ, ಇವಾಗ ತಲೆ ಹೀಗೇ ಇರುತ್ತೆ, ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿ ದೊಡ್ಡವರು ಬಂದ್ರೂ ನಮಸ್ಕಾರ ಮಾಡಲ್ಲ. ಯಾಕೆ? ಅವ್ರು ಓದ್ಕೊಂಡಿಲ್ಲ, ನಾ ಮಾಡಲ್ಲ. ಓದಿದವರು ಮಾತ್ರ ಮಾಡ್ತೀನಿ ನಾನು. ಏನಿನ್ನ ಹಿರಿಯರಿಗೆ ನಮಸ್ಕಾರ ಮಾಡಿದಂಗೆ ದಡ್ತನ ಅನ್ಕೊಂತವನಿಗೆ, ಓದಿದಾಗ ದಡ್ತನ ಜಾಸ್ತಿ ಆಯ್ತಾ? ಅದಕ್ಕೆ ಅಕ್ಷರ ನಮಗೆ ಬಂದಷ್ಟು ಮಾತ್ರಕ್ಕೆ ಅಹಂಕಾರ ಬೇಡ. ಹೇಳ್ತಾರೆ ಯಾವ ವಿದ್ಯಾ ವಿನಯವನ್ನ ತಂದುಕೊಡುತ್ತೋ ಆ ವಿದ್ಯಾ ಸರಿ. ಅಂದ್ರೆ ವಿದ್ಯಾ ಚೆನ್ನಾಗಿರುತ್ತೆ, ಕಲತ ರೀತಿ ಚೆನ್ನಾಗಿಲ್ಲ ಅಂತ. ಅದಕ್ಕೆ ಹೇಳ್ತಾರೆ ಗುರು ಹಿರಿಯರ ಪಾದಕ್ಕೆರಗು ತಿರುಬಿಡದೆ. ಯಾವಾಗಲೂ ದೊಡ್ಡವರ ಪಾದಕ್ಕೆ ನಾವು ನಮಸ್ಕಾರ ಆದಷ್ಟು ಮಾಡಿದವ ಏನಾಗುತ್ತೆ ಅಂದ್ರೆ ನಮ್ಮದೇ ಪಾಪ ಕೊಚ್ಚಿ ಕೊಚ್ಚಿ ಹೋಗ್ತಾ ಇರುತ್ತೆ. ನಮಸ್ಕಾರ ಮಾಡಿ ಸುಮ್ಮನೆ ಇರ್ತೀವ, ಅವರದೆಲ್ಲ ಪುಣ್ಯ ನಮ್ಗೆ ಬರ್ತಾ ಇರುತ್ತೆ. ಚೂರೋ ಚಾರೋ ಏನೋ ಮಾಡಿರ್ತಾರೆ, ಪುಣ್ಯ ಬರ್ತಾ ಇರುತ್ತೆ. ದೊಡ್ಡವರ ಆಶೀರ್ವಾದ, ದೊಡ್ಡವರ ಪಾದಕ್ಕೆ ನಮಸ್ಕಾರ ಮಾಡಿದರೆ ಅದು ಯಾರೇ ಬ್ರಾಹ್ಮಣರಿರಲಿ ಯಾರೇ ಇರಲಿ ಹೋಗಿ ನಮಸ್ಕಾರ ಮಾಡಿ ಹೋದರೆ ಗಂಟೇನೂ ಹೋಗಿಲ್ಲ, ತಲೆ ಬಾಗದು ಅಷ್ಟೇ. ಅಲ್ಲಿ ಭಗವಂತನಿಗೂ ನಮಸ್ಕಾರ ಮಾಡಿದ್ರು, ಅವರಿಗೂ ನಮಸ್ಕಾರ ಮಾಡಿದ್ರು. ಅವಾಗ ಏನಾಗುತ್ತೆ, ಚೂರು ಆಶೀರ್ವಾದ ಮಾಡಿದ್ರ ಎಷ್ಟೋ ಬೆಂಬಲ ಎಷ್ಟೋ ಆಪತ್ತಿರುತ್ತೆ, ಪರಿಹಾರ ಆಗ್ತಾ ಬರುತ್ತೆ. ಅದಕ್ಕೆ ಗುರು ಹಿರಿಯರ ಪಾದ ಕೆರಗು ತಿರುಬಿಡದೆ. ಇನ್ನ ಮುಂದೆ ಹೇಳುತ್ತಾರೆ ಎರಡೊಂದು ತಿಳಿದು ಮತ್ತೆ ಎರಡೊಂದು ಅಳಿದು ಎರಡೊಂದು ಸಂಪಾದಿಸಿ ಎರಡೊಂದು ಶುದ್ಧಿಯಲ್ಲಿ ಎರಡೊಂದು ಸ್ಮರಿಸುತ್ತ ಎರಡೊಂದು ಕಾಲದಲ್ಲಿ. ಎಲ್ಲ ಎರಡೊಂದು 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 ಅಂತ ಬರ್ತಾ ಇದ್ದಾರೆ ಗುರುಗಳು. ಅದಕ್ಕೆ ಹೇಳ್ತಾ ಇದ್ದಾರೆ ಎರಡೊಂದು ತಿಳಿದು ಮೂರನ್ನ ತಿಳಿಬೇಕಂತೆ, ಎರಡೊಂದು ತಿಳಿಬೇಕಂತೆ ಮತ್ತು ಎರಡೊಂದು ಅಳಿದು. ಮೂರನ್ನ ಅಹಂ ಹೇಳ್ತಾರೆ, ಮೂರನ್ನ ಅಳಿಬೇಕು ಅಂದ್ರೆ ಎರಡೊಂದು ಅಂದ್ರೆ ಯಾವುದು ಅಂದ್ರೆ ವಿಶೇಷವಾಗಿ ಭಗವಂತನ ಮೂರು ರೂಪಗಳ ಪರಿಚಯ ಮಾಡಿಕೋಬೇಕು. ಎರಡೊಂದು ಅಂತ ಹೇಳಿದರೆ ಪುರುಷ ರೂಪತ್ರಯ, ಪುರಾತನ ಪುರುಷ, ಪುರುಷೋತ್ತಮಕ್ಷರಾಕ್ಷರ ಪುರುಷ ಪೂಜಿತ ಪಾದ, ಪೂರ್ಣಾನಂದ ಜ್ಞಾನಮಯ ಅಂತ ಹೇಳಿದರಲ್ಲ, ಅಂದರೆ ಬ್ರಹ್ಮಾಂಡ ಹೊರಗಿನ ಪುರುಷ ರೂಪ, ಬ್ರಹ್ಮಾಂಡ ಒಳಗಿನ ಪುರುಷ ರೂಪ, ಜೀವನ ಹೃದಯದಲ್ಲಿರುವ ಪುರುಷ ರೂಪ ಎರಡೊಂದು ತಿಳಿದು. ನಂತರ ಮತ್ತೆ ಎರಡೊಂದು ಅಳಿದು. ಎರಡೊಂದು ತಿಳಿದು ಎರಡೊಂದು ಅಳಿದು ಅಂತ ಹೇಳಿದ್ರೆ ಎರಡು ಪ್ಲಸ್ ಒಂದು, ಯಾವುದು? ಅಹಂಕಾರ ಮಮಕಾರ. ಇನ್ನೊಂದಿದೆ ಏನು ಹೇಳಿ, ಹರಿ ಗುರುಗಳಲ್ಲಿ ದ್ವೇಷ. ಈ ಮೂರು ಇರಬಾರದು, ಯಾಕಂದ್ರೆ ಅಹಂಕಾರ ಮಮಕಾರ ಈ ಎರಡರಿಂದ ಬಂದಾಗ ದೊಡ್ಡವರಲ್ಲಿ ದ್ವೇಷ, ಸಜ್ಜನರಲ್ಲಿ ಮಹಾತ್ಮರಲ್ಲಿ ಮಾಡುವಂಥ ನಿಂದ ದ್ವೇಷ ಇವೆಲ್ಲ ಬಿಡಬೇಕು. ಎರಡೊಂದು ಸಂಪಾದಿಸಿ ಜ್ಞಾನ ಭಕ್ತಿ ವೈರಾಗ್ಯ ಮೂರನ್ನು ಸಂಪಾದಿಸಬೇಕು. ಎರಡೊಂದು ಶುದ್ಧಿಯಲ್ಲಿ ತ್ರಿಕರಣ ಶುದ್ಧಿಯಲ್ಲಿ ಮನಸ್ಸು ಕಾಯ ವಾಚ. ಎರಡೊಂದು ಸ್ಮರಿಸುತ್ತ ಎರಡೊಂದು ಮೂರು ಸ್ಮರಿಸುತ್ತ ಏನು ಅಚ್ಯುತ ಅನಂತ ಗೋವಿಂದ ಮೂರನ್ನು ಸ್ಮರಿಸುತ್ತಾ
ಇನ್ನ ಎರಡೊಂದು ಕಾಲದಲ್ಲಿ ಮೂರು ಕಾಲದಲ್ಲಿ ಎರಡೊಂದು ಗುಣಗಳಿಗೆ ಮೂರು ಗುಣಗಳಿಗೆ ಎರಡೊಂದು ರೂಪನೆಂದು ಮೂರು ರೂಪ ವಿಶ್ವ ತೈಯಸ ಪ್ರಾಜ್ಞ ಮೂರು ರೂಪ ಎರಡೊಂದು ರೂಪನೆಂದು ಎರಡೊಂದು ಲೋಕವನ್ನು ಮೂರು ಲೋಕವನ್ನು ಎರಡೊಂದು ಮಾಲ್ಪನ್ನ ಎರಡೊಂದು ಸೃಷ್ಟಿ ಸ್ಥಿತಿ ಸಂಹಾರ ಹೌದಾ ಮೂರನ್ನ ಎರಡೊಂದು ಎರಡೊಂದು ಲೋಕವನ್ನು ಎರಡೊಂದು ಮಾಲ್ಪನ್ನ ಎರಡೊಂದಾರಿಂದ ಅವಸ್ಥೆ ಮೂರವಸ್ಥೆ ಸ್ವಪ್ನ ಸುಷುಪ್ತಿ ಜಾಗ್ರತೆ ಹಾ ಎರಡೊಂದು ಉಳ್ಳ ಮೇಲು ಎರಡೊಂದು ಕಾಯ ನೋಡು ಎರಡೊಂದು ಕರ್ಮ ಕಳೆಯೋ ಏನ್ ಹೇಳ್ತಾರೆ ಎರಡೊಂದರಿಂದ ಅವಸ್ಥೆ ಎರಡೊಂದು ಉಳ್ಳ ಮೇಲು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಎರಡೊಂದು ಕಾಯ ನೋಡು ಮೂರು ಕಾಯ ಅಂದ್ರೆ ಲಿಂಗ ಅನಿರುದ್ಧ ಸ್ಥೂಲ ಹೌದಾ ಎರಡೊಂದು ಉಳ್ಳ ಮೇಲು ಅಂದ್ರೆ ಈ ಮೂರು ಕಾಯಗಳು ಲಿಂಗ ಅನಿರುದ್ಧ ಸ್ಥೂಲ ಏನು ಹೊಂದಿವೆ ಎರಡೊಂದು ಉಳ್ಳ ಅಂದ್ರೆ ಸತ್ವ ರಜಸ್ಸು ತಮಸ್ಸು ಮೂರು ಗುಣಗಳಿಂದ ತಯಾರಾದದ್ದೇ ಈ ಶರೀರಗಳು ಎರಡೊಂದು ಉಳ್ಳ ಮೇಲು ಎರಡೊಂದು ಕಾಯ ನೋಡು ಎರಡೊಂದು ಕರ್ಮ ಕಳೆಯೋ ಮೂರು ಕರ್ಮಗಳು ತಾಪಗಳು ಎರಡೊಂದು ಕರ್ಮ ಅಂದರು ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ತಾಪಗಳು ಹಾ ಸಂಚಿತ ಆಗಾಮಿ ಪ್ರಾರಬ್ಧ ಮೂರು ಎರಡೊಂದು ಕರ್ಮ ಅಥವಾ ಇನ್ನೊಂದಿದೆ ಎರಡೊಂದು ಕರ್ಮ ಕಳೆಯೋ ಎರಡೊಂದು ಕರ್ಮ ಅಂದ್ರೆ ಕರ್ಮ ಅಕರ್ಮ ವಿಕರ್ಮ ಅಂತ ಕರ್ಮ ಅಕರ್ಮ ವಿಕರ್ಮ ಅದರಲ್ಲಿ ಅಕರ್ಮ ಅಂದ್ರೆ ಕರ್ಮ ಮಾಡಬೇಕಾದ್ದನ್ನು ಮಾಡದೇ ಇರೋದು ವಿಕರ್ಮ ಅಂದ್ರೆ ಮಾಡಬಾರದ್ದನ್ನು ಮಾಡೋದು ಮತ್ತೆ ಕರ್ಮ ಅಂತಿರಲ್ಲ ಅದನ್ನೇ ಕಳೆಯಬೇಕು ಅಂದ್ರೆ ಆ ಕರ್ಮವನ್ನು ಕೂಡ ನಾನೇ ಮಾಡುತ್ತೇನೆ ಅಂತ ಮಾಡಿದರೆ ಯಾವುದೂ ಕೂಡ ಸರಿಯಲ್ಲ ಆದ್ದರಿಂದ ಮೂರನ್ನು ಕಳೆಯೋದು ಅಥವಾ ಎರಡೊಂದು ಕರ್ಮ ಅಂತ ಹೇಳಿದರೆ ಎರಡೊಂದು ಕರ್ಮ ಸಾತ್ವಿಕ ರಾಜಸ ತಾಮಸ ಕರ್ಮ ಎಂಥದ್ದು ಕಟ್ಟಿಹಾಕುವ ಕರ್ಮ ಎರಡೊಂದು ಕರ್ಮ ಅಂದರೆ ಮೂರು ಗುಣದಿಂದಾಗುವ ಕರ್ಮ ಎರಡರಿಂದ ಎರಡೊಂದು ಕರ್ಮ ಅಂದರೆ ಸತ್ವಗುಣದ ಸೂಕ್ಷ್ಮ ಭಾಗ ನಮಗೆ ಭಗವಂತನ ತತ್ವಜ್ಞಾನ ಕೊಡುತ್ತೆ ಸತ್ವಗುಣದ ಸ್ಥೂಲ ಭಾಗ ಜಗತ್ತಿನ ಜ್ಞಾನವನ್ನು ಕೊಟ್ಟು ಆಸೆಯನ್ನು ಕೊಟ್ಟು ಕಟ್ಟಿಹಾಕುತ್ತೆ ಸತ್ವಗುಣದ ಕರ್ಮ ಹಾಗೆ ರಜೋಗುಣದ ಸ್ಥೂಲ ಭಾಗದ ಕರ್ಮ ಲೌಕಿಕದ್ದೇ ಮಾಡಿ ಕಟ್ಟಿಸಿ ಹಾಕುತ್ತೆ ಹಾಗೆ ತಮೋಗುಣದ ಸೂಕ್ಷ್ಮ ಸ್ಥೂಲ ಎರಡು ದೇವರ ಬಗ್ಗೆ ತಪ್ಪು ತಿಳುವಳಿಕೆ ಮಿಕ್ಕದರ ಬಗ್ಗೆ ತಪ್ಪು ತಿಳುವಳಿಕೆ ಕೊಟ್ಟು ಅಂಥ ಕಾರ್ಯ ಮಾಡಿಸುತ್ತೆ ಒಟ್ಟಾರೆ ಮೂರು ಗುಣದಿಂದ ಕರ್ಮ ನಮಗೆ ಬಂಧನಕ್ಕೆ ಕಾರಣ ಆಗ್ತಾ ಇದೆ ಅದರಿಂದ ತ್ರಿಗುಣಗಳ ಕರ್ಮ ಎರಡೊಂದು ಕರ್ಮ ಕಳೆಯು ಇನ್ನ ಎರಡೊಂದಕ್ಷರಗಳ ಎರಡೊಂದು ಸಾರೆ ನೆನೆದು ಎರಡೊಂದು ಸ್ಥಾನ ಸೇರು ಎರಡೊಂದು ಗುಣಶೂನ್ಯ ವಿಜಯ ವಿಠ್ಠಲ ಹರಿಯ ಎರಡೊಂದು ರೂಪ ಭಜಿಸೆ ಎರಡೊಂದ ಆವರ್ತಿ ಪೊರೆವಾ ಬೇಕಾದ್ರೆ ಎಲ್ಲ ಬಿಡಿಸಿ 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 ಹಾಕ್ಬಿಡ್ತಾರೆ ಮುಂದೆ ಇನ್ನು ಹೇಳ್ತಾ ಇದ್ದಾರೆ ಎರಡೊಂದಕ್ಷರಗಳ ಎರಡೊಂದು ಸಾರೆ ನೆನೆದು ಎರಡೊಂದಕ್ಷರಗಳು ಮೂರಕ್ಷರಗಳು ಅಕಾರ ಉಕಾರ ಮಕಾರ ಹೌದಾ ಅಕಾರ ಉಕಾರ ಮಕಾರ ಎರಡೊಂದಕ್ಷರಗಳ ಎರಡೊಂದು ಸಾರ ನೆನೆದು ಮೂರು ಸಲ ಮೂರು ಸಲ ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲಗಳಲ್ಲಿ ಎರಡೊಂದಕ್ಷರಗಳ ಎರಡೊಂದು ಸಾರ ನೆನೆದು ಎರಡೊಂದು ಸ್ಥಾನ ಸೇರು ಶ್ವೇತದ್ವೀಪ ಅನಂತಾಸನ ವೈಕುಂಠ ಹೌದಾ ಎರಡೊಂದು ಗುಣಶೂನ್ಯ ತ್ರಿಗುಣಶೂನ್ಯ ವಿಜಯ ವಿಠಲ ಹರಿಯ ಎರಡೊಂದು ರೂಪ ಭಜಿಸೆ ಮೂರು ರೂಪ ಇನ್ನ ಇನ್ನ
ಮೂಲೇಶ ಪ್ರಾಣೇಶ ಅಗ್ರೇಶ
ಅಲ್ಲವಾ?
ಎರಡೊಂದು ರೂಪ ಭಜಿಸೆ, ಎರಡೊಂದ ಆವರ್ತಿ ಕೊರೆವ. ಮೂರು ಸಲ ಕಾಯ್ತಾನಂತೆ, ಹಿಂದೆ ಈಗ ಮುಂದೆ ಮೂರು ಸಲ ಕಾಯ್ತಾನೆ. ಎರಡೊಂದ ಆವರ್ತಿ ಕೊರೆವ ಅಂತ ಹೇಳ್ತಾ ಇದ್ದಾರೆ. ಎರಡೊಂದ ಆವೃತ್ತಿ ಅಂತ ಹೇಳಿದ್ರೆ ಇನ್ನೊಂದು ಉಂಟು. ಮೂರು ಸಲ ಕಾಯ್ತಾನಂತೆ. ಹೇಗೆ? ಎಚ್ಚರದಲ್ಲಿ, ಸ್ವಪ್ನದಲ್ಲಿ, ಸುಷುಪ್ತಿಯಲ್ಲಿ, ಎಲ್ಲ ಕಾಲದಲ್ಲಿ ಭಗವಂತ ನಮ್ಮನ್ನ ಕಾಪಾಡುತ್ತಾನೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಮೂರೊಂದು ಯುಗದಲ್ಲಿ, ಎರಡು ಮೂರು ನಾಲ್ಕು ಐದು ಆರು ವರೆಗೆ ಬರ್ತಾರೆ. ಮೂರೊಂದು ಯುಗದಲ್ಲಿ, ಕೃತ ತ್ರೇತ ದ್ವಾಪರ ಕಲಿಯುಗ, ಮೂರೊಂದು ವರ್ಣದ ನಾಲ್ಕು ವರ್ಣದ, ಮೂರೊಂದು ಬಣ್ಣದ ಯಾವ್ಯಾವ ರೂಪ ಅಂತ ಹೇಳಿದರೆ, ಕಲಿಯುಗದಲ್ಲಿ ಕೃಷ್ಣ ನೀಲಿ ವರ್ಣ, ಹಾಗೆ ಹಿಂದೆ ರಾಮ ಅಂದರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಸರಿಯಾಗಿ ಬಂತು ನೋಡಿ. ಆ ನಾಲ್ಕು ಮೂರೊಂದು ವರ್ಣದ ಹೇಳ್ತಾರೆ. ನಂತರ ಮೂರೊಂದು ಕಡೆ ಬಿಂಬ, ಮೂರೊಂದು ಕಡೆ ಬಿಂಬ ಅಂದ್ರು ಏನದು ಅಂದ್ರೆ ಯಾವ್ದಾದ್ರು ಹೇಳಿ. ಆ ನಾಲ್ಕು ದೇಹಗಳಲ್ಲಿರುವಂತಹ ಭಗವದ್ ರೂಪ ಮೂರೊಂದು ಕಡೆ ಬಿಂಬ, ಮೂರೊಂದಾಗಿ ಭಜಿಸಿ, ಮೂರೊಂದು ನಾಲ್ಕು ನಾಲ್ಕು ರೀತಿಯಲ್ಲಿ ಭಜನೆ ಮಾಡಬೇಕಂತೆ. ಸತ್, ಚಿತ್, ಆನಂದ, ಆತ್ಮ ಅಂತ ಭಜಿಸಿ ಮೂರೊಂದು ಪುರುಷಾರ್ಥ, ಧರ್ಮ ಅರ್ಥ ಕಾಮ ಮೋಕ್ಷ. ಹೌದಾ? ಮೂರೊಂದು ಪುರುಷಾರ್ಥ, ಮೂರೊಂದಾದದಿ ಬೇಡೆ ಅಂದ್ರೆ ಮೂರೊಂದು ಪುರುಷಾರ್ಥ, ಮೂರೊಂದಾದದಿ ಬೇಡೆ, ಮೂರೊಂದು ನಾಲ್ಕು ಅಂದ್ರೆ ನಾಲ್ಕು ರೀತಿಯಲ್ಲಿ ಬೇಡೆ ಅಲ್ಲ. ನಾಲ್ಕು ಪುರುಷಾರ್ಥ ನಾಲ್ಕು ರೀತಿಯಲ್ಲಿ ಬೇಡೋದ ಅಂದ್ರೆ ಇಷ್ಟು. ಮೂರೊಂದು ಪುರುಷಾರ್ಥ ಅಂದರೆ ಧರ್ಮಾರ್ಥ ಕಾಮ ಮೋಕ್ಷ ಅಲ್ಲ ಅಲ್ವಾ? ಸಾಮೀಪ್ಯ, ಸಾಯುಜ್ಯ, ಸೌರುಪ್ಯ, ಸಾಲೋಪ್ಯ. ಹೌದಾ? ಈ ನಾಲ್ಕು ಪುರುಷಾರ್ಥ ಅಂದರೆ ಸ್ವಾಮಿ ಸನ್ನಿಧಾನದಲ್ಲಿರೋದೇ ಪುರುಷಾರ್ಥ. ಅದನ್ನ ಮೂರೊಂದಾದದಿ ಬೇಡೆ, ಮೂರೊಂದು ರೀತಿಯಲ್ಲಿ ಬೇಡಬೇಕಂತೆ, ನಾಲ್ಕು ರೀತಿಯಲ್ಲಿ ಬೇಡಬೇಕು ಅಂದ್ರೆ ಹೇಗೆ ಅಂದ್ರೆ ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲೆ ಭಕೃತಿಯ ಬೇರು ಕೊಂಡಾಡುವಂದ್ರಲ್ಲ ಆ ನಾಲ್ಕಕ್ಕೂ ಬೇಕಾದ ಭಕೃತಿಯನ್ನು ಬೇಡೆ. ಮೂರೊಂದು ಮಗ ಮಗನಯ್ಯ ವಿಜಯ ವಿಠಲರಯ್ಯ, ಮೂರೊಂದು ಮಗ ನಾಲ್ಕು ಮಗ ಯಾರು? ಬ್ರಹ್ಮ ಚತುರ್ಮುಖ ಬ್ರಹ್ಮದೇವರ ಅಯ್ಯ ವಿಜಯ ವಿಠಲರಯ್ಯ. ಮೂರೊಂದು ಉಪಾಯದಲ್ಲಿ, ಮೂರೊಂದು ಉಪಾಯದಲ್ಲಿ ನಾಲ್ಕು ರೀತಿಯಾಗಿ, ಮೂರೊಂದು ಪ್ರಳಯನಾದೇ ನಾಲ್ಕು ರೀತಿಯಾದ ಪ್ರಳಯ. ಕರ್ಮಕ್ಷಯ, ಹೌದಾ? ಕರ್ಮಕ್ಷಯ, ಉತ್ಕ್ರಾಂತಿ, ಮಾರ್ಗ, ಭೋಗ ಅಂತ ನಾಲ್ಕು ರೀತಿಯಲ್ಲಿ ವಿಶೇಷವಾಗಿ ಮೂರೊಂದು ಉಪಾಯದಲ್ಲಿ, ನಾಲ್ಕು ರೀತಿ ಉಪಾಯದಲ್ಲಿ ಅಂತ ಹೇಳ್ತಾರೆ. ನಾಲ್ಕು ಉಪಾಯಗಳು ಯಾವುದು ದೇವರನ್ನ ಸೇರಲಿಕ್ಕೆ? ನಾಲ್ಕು ಉಪಾಯಗಳು ಯಾವುದು ದೇವರನ್ನ ಸೇರಲಿಕ್ಕೆ? ನಾಲ್ಕು ಉಪಾಯಗಳು ಯಾವುದು? ಉಪಾಯವಂತೆ ನಾಲ್ಕು ಉಪಾಯ. ಜ್ಞಾನ, ಭಕ್ತಿ, ವೈರಾಗ್ಯ, ಇನ್ನೊಂದು ಶರಣಾಗತಿ. ನಿನ್ನೆ ಹೇಳಿದ್ದೆ ಅಲ್ವಾ ಶರಣಾಗತಿ? ನಾಲ್ಕು ಉಪಾಯಗಳು, ಶರಣಾಗತಿ ಪ್ರಧಾನವಾದ್ದು, ಅದರಿಂದ ಕೂಡಿದ ಜ್ಞಾನ, ಭಕ್ತಿ, ವೈರಾಗ್ಯ, ಇಷ್ಟು ಬೇಕು. ಇನ್ನ
ಮೂರೊಂದು ಪ್ರಳಯ ನಾಗೆ, ನಾಲ್ಕು ರೀತಿಯಾಗಿರತಕ್ಕಂಥ ಪ್ರಳಯವನ್ನು ತಂದುಕೊಡುತ್ತಾನೆ. ನಾಶ ಅಂದರೆ ನಾಲ್ಕು ರೀತಿಯ ನಾಶ ಅಂತ ಹೇಳಿದರೆ ಸ್ಥೂಲ, ಅನಿರುದ್ಧ, ಲಿಂಗ, ಒಳಗೆ ಎರಡಿವೆ, ಜೀವಾಚ್ಛಾದಿಕ ಪರಮಾಚ್ಛಾದಿಕ ಎಲ್ಲ ಸೇರಿ ಮೂರೊಂದು ಪ್ರಳಯ ನಾಳೆ. ಈ ರೀತಿಯಾಗಿ ನಾಲ್ಕನ್ನು ತೆಗೆದುಬಿಡುವಂಥವನಾಗ್ತಾ ಇದ್ದಾನೆ. ಇನ್ನ ಮುಂದೆ ಹೇಳ್ತಾ ಇದ್ದಾನೆ, ನಾಲ್ಕೊಂದು ಭೇದವ ಆವಲ್ಲಿ ನಿಜವೆಂದು. ನಾಲ್ಕೊಂದು ಭೇದ, ಪಂಚಭೇದ ಆವಲ್ಲಿ ನಿಜವೆಂದು. ನಾಲ್ಕೊಂದಾತ್ಮಕವಾದ ಬ್ರಹ್ಮಾಂಡದಿ, ಪಂಚಭೂತಗಳಿಂದ ತಯಾರಾದ ಬ್ರಹ್ಮಾಂಡದಿ ನಾಲ್ಕೊಂದು ಬಗೆಯವರು ಯೋಗ್ಯವಂತಾರೆಂದು. ಐದು ರೀತಿಯಾಗಿದ್ದಾರೆ ಮಹಾನುಭಾವರೆಲ್ಲರೂ ಕೂಡ. ಯಾರು? ದೇವ, ಋಷಿ, ಪಿತೃ, ಮಾನವ, ಹೌದಾ, ಅದರಲ್ಲಿ ಪ್ರಭೇದ ಗಂಧರ್ವರು ಈ ರೀತಿಯಾಗಿ ಬರ್ತಾ ಇದೆ. ಈ ರೀತಿಯಾಗಿ ನಾಲ್ಕೊಂದು ಬಗೆಯವರು ಯೋಗ್ಯವಂತಾರೆಂದು, ನಾಲ್ಕೊಂದು ಸಮ ಪದವಿ ಇಪ್ಪವೆಂದು. ಐದು ಪದವಿಗಳಿವೆ, ನಾಲ್ಕೊಂದು ಸಮ. ನಾಲ್ಕೊಂದು ಸಮ ಅಂದರೆ ನಾಲ್ಕು ಅಂದ್ರೆ ಐದು, ಐದು ಪದಗಳಿವೆ. ಅಂದರೆ ಗರುಡದ ಗರುಡಾದಿಗಳು, ಇಂದ್ರಾದಿಗಳು, ಹಾಗೆ ಹಾಗೆ ನೋಡ್ತಾ ಇದ್ರೆ ಐದು ಪದಗಳು ಕೂತ್ಕೊಂಡಿವೆ. ನಾಲ್ಕೊಂದು ಸಮ ಪದವಿ ಇಪ್ಪವೆಂದು, ನಾಲ್ಕೊಂದು ಕೋಶದಲ್ಲಿ ವಾಸವಾಗಿ ಇದ್ದು, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ನಾಲ್ಕೊಂದು ಪರ್ವದಲ್ಲಿ ತಿರಗದಲೇ. ಐದು ಪರ್ವ ಕಾಲಗಳು, ಕಾಲಗಳಲ್ಲ, ಐದು ಪರ್ವ ಸಾಮ ಪ್ರತಿಪಾದ್ಯ ರೂಪಗಳಿರುವಂತಹ ಐದು ಕಾಲಗಳು, ಹೌದಾ? ಯಾವ್ದ್ಯಾವುದು? ಉಷಃಕಾಲ, ಪ್ರಾತಃಕಾಲ, ಮಧ್ಯಾಹ್ನ ಕಾಲ, ಅಪರಾಹ್ನ ಕಾಲ, ಸಾಯಂಕಾಲ, ಐದು ಕಾಲಗಳು. ಎರಡು ಸಂಗಮ ಕಾಲ ಸೇರಿಕೊಂಡ್ರೆ ಏಳು ಕಾಲ ಆಗುತ್ತೆ. ಪಂಚ ಅದು ನಾಲ್ಕೊಂದು ಪರ್ವದಲ್ಲಿ ತಿರಗದಲೇ, ಆ ಐದು ಪರ್ವಗಳಲ್ಲಿ ಸುಮ್ಮನೆ ತಿರುಗಾಡದರೆ ಭಗವಂತನ ಚಿಂತನೆ ಮಾಡಬೇಕು. ನಾಲ್ಕೊಂದು ಊರ್ಧ್ವ ಪುಂಡ್ರವ ಮುದ್ರೆಯ ಧರಿಸು. ನಾಲ್ಕೊಂದು ಊರ್ಧ್ವಪುಂಡ್ರವ ಮುದ್ರೆಯ, ಪಂಚಮುದ್ರ ಊರ್ಧ್ವಪುಂಡಾದಿಗಳ ಧರಿಸು. ನಾಲ್ಕೊಂದು ಯಜ್ಞವ ತಿಳಿದು ಮಾಡಿ ನಿತ್ಯ, ಪಂಚಯಜ್ಞಗಳು, ಹೌದಾ, ಪಂಚಯಜ್ಞಗಳು ಮಾಡಿ ನಿತ್ಯ. ನಾಲ್ಕೊಂದು ಇಂದ್ರಿಯಗಳ ಬಂಧನವ ಮಾಡು, ಪಂಚ ಜ್ಞಾನೇಂದ್ರಿಯಗಳ ಬಂಧನ ಮಾಡು. ನಾಲ್ಕೊಂದು ಹಾದಿಗೆ ಎರಗದಿರು, ನಾಲ್ಕು ಒಂದು ಹಾದಿಗೆ, ಐದು ರೀತಿಯಾದ ಹಾದಿಗೆ ಹೋಗದಿರು. ಅರ್ಥ? ಅಜ್ಞಾನ, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ, ಇವೆಲ್ಲ ಭೀಕರವಾದ ಹಾದಿಗಳು, ಅದಕ್ಕೆ ಹೋಗ್ಬೇಡ. ಅವಿದ್ಯೆಯ ಐದು ಹಾದಿಗಳು, ನಾಲ್ಕೊಂದು ಹಾದಿಗೆ ಎರಗದಿರು. ನಾಲ್ಕೊಂದು ಭೇದವ ತಿಳಿಯೋ ನೀನು, ಐದು ಭೇದಗಳನ್ನ ಪ್ರಪಂಚದಲ್ಲಿ ಐದು ಭೇದಗಳು ತಿಳಿ, ಹಾಗೆ ಅವಿದ್ಯೆಯಲ್ಲೂ ಐದು ಭೇದವನ್ನು ತಿಳಿಯಬೇಕು. ನಂತರ ನಾಲ್ಕೊಂದವರ ಪಾಲ ವಿಜಯ ವಿಠಲ, ಪ್ರ ನಾಲ್ಕೊಂದು ಬಿಡಿಸುವ, ನಾಲ್ಕೊಂದು ಕೊಡುವನು. ನಾಲ್ಕೊಂದವರ ಪಾಲ, ನಾಲ್ಕು ಒಂದು ಐದು, ಯಾರು? ಪಾಂಡವರ ಪಾಲ, ಐದಾದವರ ಪಾಲ, ನಾಲ್ಕೊಂದವರ ಪಾಲ ವಿಜಯ ವಿಠಲ. ನಾಲ್ಕೊಂದು ಬಿಡಿಸುವ, ಐದು ಬಿಡಿಸ್ತಾನಂತೆ, ನಾಲ್ಕೊಂದು ಕೊಡುವನು, ಐದು ಕೊಡ್ತಾನಂತೆ. ಐದೇನು ಬಿಡಿಸ್ತಾನೆ? ಆರಾಯಿತು. ನಾಲ್ಕೊಂದು ಹೇಗೆ? ನಾಲ್ಕೊಂದು ಬಿಡಿಸುವ ಅಂದ್ರೆ ಅಜ್ಞಾನ, ಮೋಹ, ಮಹಾಮೋಹ, ತಾಮಿಶ್ರ, ಅಂಧತಾಮಿಶ್ರ ಬಿಡಿಸುವ, ನಾಲ್ಕೊಂದು ಕೊಡುವನು ಅಂತ ಹೇಳಿದ್ರೆ ವಿಶೇಷವಾಗಿರತಕ್ಕಂಥ ಈ ಅಜ್ಞಾನಗಳನ್ನು ಬಿಡಿಸಿ ಜ್ಞಾನವನ್ನು ಕೊಡುತ್ತಾನೆ. ನಾಲ್ಕೊಂದು ಬಿಡಿಸುವ, ನಾಲ್ಕೊಂದು ಕೊಡುವನು ಅಂತ ಹೇಳಿದರೆ ಚೂರು ಷೋಡಶಿಗೆ ಹೋಗ್ತೀರಾ? ಷೋಡಶಿಗೆ ಹೋದರೆ ಏನು? ಸ್ವಗತ ಕರ್ತೃತ್ವ ಸ್ವಾತಂತ್ರ್ಯಾಭಿಮಾನ, ಭೋಕ್ತೃತ್ವ ಸ್ವಾತಂತ್ರ್ಯಾಭಿಮಾನ, ಹೌದಾ, ಫಲಸ್ವಾಮ್ಯಾಭಿಮಾನ, ಫಲ ನಂದೇ, ಫಲದ ಮೇಲೆ ಸ್ವಾಮ್ಯಾಭಿಮಾನ, ಫಲಭೋಕ್ತೃತ್ವ ಅಭಿಮಾನ ಹೌದಾ, ಕಾರಕ ಅಭಿಮಾನ, ಕಾರಕಗಳ ಮೇಲೆ ಅಭಿಮಾನ. ಹಾಗೆ ವಿಶೇಷವಾಗಿರತಕ್ಕಂಥ ನಾ ಈ ಸುತ್ತಿರತಕ್ಕಂಥ ಎಲ್ಲವೂ ಕೂಡ ನನ್ನದೆಂಬ ಅಭಿಮಾನ. ಅಂದರೆ ಫಲವನ್ನ ಭೋಗಿಸಬಲ್ಲೆ, ಫಲವನ್ನ ಪಡೆಯಬಲ್ಲೆ, ಈ ರೀತಿಯಾಗಿರತಕ್ಕಂಥ ಅಭಿಮಾನ. ಏಳಾಯಿತು ಅದು ಐದಾಗೂ ತಗೋಬಹುದು, ಪಂಚಭೇದಗಳಾಗಿ ತಗೋಬಹುದು. ಅದನ್ನು ಹೇಳ್ತಾರೆ, ನಾಲ್ಕೊಂದು ಬಿಡಿಸುವ, ನಾಲ್ಕೊಂದು ಕೊಡುವನು. ನಾಲ್ಕೊಂದು ಏನು ಕೊಡ್ತಾನೆ ಅಂದರೆ ಹರಿಯೇ ಸ್ವತಂತ್ರ ತತ್ವಾಭಿಮಾನಿಗಳ ಮೂಲಕ ಸ್ವಾಮಿ ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ ಕರ್ತೃತ್ವ ಅಸ್ವಾತಂತ್ರ್ಯದ ಜ್ಞಾನ ಕೊಡ್ತಾನೆ. ಹಾಗೆ ಭೋಕ್ತೃತ್ವ ಅಸ್ವಾತಂತ್ರ್ಯದ ಜ್ಞಾನ ಕೊಡ್ತಾನೆ. ಹಾಗೆ ಫಲ ಸ್ವಾಮಿ ಅಭಿಮಾನ, ನಾನು ಫಲದ ಮೇಲೆ ನಾನೇ ಸ್ವಾಮಿ ಎಂಬ ಅಭಿಮಾನ ಬೆಳೆಸ್ತಾನೆ. ಇಂದ್ರಿಯಗಳ ಮೇಲೆ ಅಭಿಮಾನ ಬೆಳೆಸ್ತಾನೆ. ಫಲವನ್ನು ನಾನೇ ಪಡ್ಕೋಬಲ್ಲೆ ಎಂಬ ಅಭಿಮಾನ ಅದನ್ನು ಬೆಳೆಸ್ತಾನೆ. ಅದಕ್ಕೆ ನಾಲ್ಕೊಂದು ಬಿಡಿಸುವ, ನಾಲ್ಕೊಂದು ಕೊಡುವನು. ಇನ್ನ ಐದೊಂದು ರಿಪುಗಳು ಅರಿಷಡ್ ವರ್ಗಗಳು, ಐದೊಂದು ರಿಪುಗಳು ಭದ್ರವ ಮುಗ್ಗಿಸು, ಐದೊಂದು ಕರ್ಮವ ಮಾಡುತ್ತಲಿರು. ಷಟ್ಕರ್ಮಗಳನ್ನು, ಷಟ್ಕರ್ಮಗಳು ಮಾಡ್ತಾ ಇರಬೇಕು. ಐದೊಂದು ಮತಕ್ಕೆ ನಮ್ಮ ಮತವಧಿಕವೆನ್ನು. ಐದೊಂದು ಮತ, ಆರು ಮತಗಳು, ಆರು ಮತಕ್ಕೆ ನಮ್ಮ ಮತವಧಿಕವೆನ್ನು. ಇಪ್ಪತ್ತೊಂದು ಮತಗಳಲ್ಲಿ ಆರು ಮತಗಳು ಜಾಸ್ತಿ, ಅದಕ್ಕಿಂತ ನಮ್ಮ ಮತ ದೊಡ್ಡದು. ಇಪ್ಪತ್ತೊಂದು ಮತಗಳಲ್ಲಿ ಪ್ರಧಾನ ಪ್ರಬಲವಾಗಿರತಕ್ಕಂತಹ ಮತಗಳು ಕೆಲವು ಆರು. ಆ ಆರಕ್ಕಿಂತ ಪ್ರಧಾನವಾಗಿರೋದು, ಅದಕ್ಕಿಂತ ಪ್ರಬಲವಾದ ಮತ ನಮ್ಮದು ಯಾವುದಾದ್ರೂ ಹೇಳಿ. ಜೈನ, ಬೌದ್ಧ, ಚಾರ್ವಾಕ, ಜೈನ, ಬೌದ್ಧ, ರಾಮಾನುಜ, ಮಾಯಾವಾದ, ಹೌದಾ, ಶಾಂಕರ, ಶಾಂಕರ ರಾಮಾನುಜ, ಶಾಂಕರ ರಾಮಾನುಜ, ಬೌದ್ಧ, ಜೈನ, ಚಾರ್ವಾಕ, ವೈಶೇಷಿಕ ಅಂತ ಇದೇ ಪ್ರಧಾನವಾಗಿ ಖಂಡನೆ ಮಾಡ್ತಾರೆ. ಇನ್ನು ಅದರಲ್ಲಿ ಭಟ್ಟ ಕೂಡ ಸೇರಿಸ್ಕೊಳ್ತಾರೆ. ಭಟ್ಟ ಅದರ ಪ್ರಧಾನ, ಇನ್ನು ಮಿಕ್ಕದು ವಲ್ಲಭ ಅದು ಇದು
ಮಾಯಾವಾದ.
ಅದೇ ಆ ಆರರಲ್ಲಿ ಪ್ರಧಾನವಾಗಿದ್ದು ಮಾಯಾವಾದ, ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಮತ, ಯಾವುದು ಇದರ ಮುಂದೆ ಕೆಲಸಕ್ಕೆ ಬರಲ್ಲ. ಅದಕ್ಕೆ ಹೇಳ್ತಾ ಇದ್ದೆ ಅದೇ ಅದ್ವೈತ ಮತ, ಶಂಕರ ಮತ ಸಾಂಕರ ಮತ ಅಂದರು, ಮಾಯಾವಾದ ಮತ ಅಂದರು, ಎರಡು ಒಂದು ಇಲ್ಲಮ್ಮ ನೋಡಿ. ಮಾಯಾವಾದ ಅಥವಾ ಶಂಕರ ಮತ, ರಾಮಾನುಜ ಮತ, ವೈಶೇಷಿಕ ಮತ, ಹೌದಾ, ಜೈನ, ಬೌದ್ಧ, ಚಾರ್ವಾಕ ತುಂಬಾ ಇವೆ, ಆರು ಅಂತ ತಗೊಂಡಿದ್ದಾರೆ. ಇನ್ನ ಐದೊಂದು ರುಚಿಗಳು, ಆರು ರುಚಿಗಳು ಹೇಳ್ತೀನಿ. ಯಾವ್ಯಾವ ರುಚಿಗಳು? ಹೌದಾ, ಆರು ರುಚಿಗಳು. ಐದೊಂದು ರುಚಿಗಳು ಹರಿನಾಮ ರುಚಿಯನ್ನು, ಐದೊಂದು ರಸಿಕರ ಜರಿದ ವಿಜಯ ವಿಠಲನ್ನ, ಐದೊಂದು ರಸಿಕರ ಜರಿದ ವಿಜಯ ವಿಠಲನ್ನ ಅಂದರು. ಐದೊಂದು ರಸಿಕರು ಅಂದ್ರೆ ಯಾರು? ಆರು. ಆರು ಜನ ರಸಿಕರನ್ನ ಸ್ವಾಮಿ ಜರಿದ ಅಂತ ಹೇಳ್ತಾರೆ. ಐದೊಂದು ರಸಿಕರು ಯಾರ್ಯಾರು? ಅರಿಷಡ್ ವರ್ಗಗಳೇ ಐದೊಂದು ರಸಿಕರು. ಐದೊಂದು ರಸಿಕರನ್ನ ಜರಿದಂತಹ ನಮ್ಮ ಸ್ವಾಮಿ ವಿಜಯ ವಿಠಲನ್ನ ಐದೊಂದು ಸ್ಥಳದಲ್ಲಿ ತಿಳಿಯೋ ನಿರ್ಮಲನಾಗಿ. ಐದೊಂದು ಸ್ಥಳ ಅಂದ್ರೆ ನಾಭಿಯ ಕೆಳಗೆ, ನಾಭಿಯಲ್ಲಿ, ಹೃದಯದಲ್ಲಿ, ಉರಸ್ಸಿನಲ್ಲಿ, ಕಂಠ, ಹೌದಾ, ಐದಾಯಿತು. ನಂತರ ಭೂಮಧ್ಯ ಆರಾಯಿತು. ಏಳು ಅಲ್ಲಿ ತಿಳಿದ್ರೆ ಅಲ್ಲಿ ದರ್ಶನ ಕೊಡುತ್ತಾನೆ ಅಂತ. ಐದೊಂದು ಸ್ಥಳದಲ್ಲಿ ತಿಳಿಯೋ ನಿರ್ಮಲನಾಗಿ. ಇನ್ನ ಆರೊಂದು ಜಡವುಳ್ಳ ಗ್ರಾಮ ನಿನ್ನಲ್ಲ, ಆರೊಂದು ಜಡ, ಏಳು ಸಪ್ತ ಧಾತುಗಳು, ಆರೊಂದು ಜಡವುಳ್ಳ ಗ್ರಾಮ ನಿನ್ನದಲ್ಲ, ಆರೊಂದಂಬುದಿಯಷ್ಟು ಕರ್ಮವೇ ನಿನ್ನದು. ನಮ್ಮ ಕರ್ಮವೇ ನಂದು. ಎಷ್ಟು ಆರೊಂದಂಬುದು ಎಷ್ಟು ಸಪ್ತ ಸಮುದ್ರಗಳಷ್ಟು ಕರ್ಮ ಇದೆ ನಂದು, ಅಷ್ಟು ಕೂತ್ಕೊಂಡಿದೆ. ಆರೊಂದವರ ಕೇಳಿ ಯಮನು ಶಿಕ್ಷಿಸುವನು. ಆರೊಂದವರ, ಆರೊಂದು ಅಂದ್ರೆ ಏಳು, ಆರೊಂದವರ ಕೇಳಿ ಯಮನು ಶಿಕ್ಷಿಸುವನು. ಆರೊಂದು ದ್ವೀಪವನ್ನು ಆಡಿದವನೆಲ್ಲ, ಆಡಿದವರೆಲ್ಲ ಆರೊಂದು ಹಯನ ಕಾಲಕ ಎದ್ದ ಸ್ನಾನ ಆಗಿ ಆರೊಂದು ಜಿಂಹಕ್ಕೆ ಉಣಿಸಿ, ಚೆನ್ನಾಗಿ ಹೇಳ್ತಾರೆ, ಆರೊಂದವರ ಕೇಳಿ ಯಮನು ಶಿಕ್ಷಿಸುವನು. ಅಂದರೆ ಆರು ಒಂದು ಅವರ ಕೇಳಿ ಅಂದರೆ ಏಳು ಅವರನ್ನ ಯಮ ಶಿಕ್ಷಿಸ್ತಾನಂತೆ. ಅಲ್ಲ ನೋಡಿ, ಆರೊಂದವರ ಕೇಳಿ ಯಮನು ಶಿಕ್ಷಿಸುವನು. ಇವಂತ ಗರುಡ ಪುರಾಣದಲ್ಲಿ ಬರುತ್ತೆ ಸಾಕ್ಷಿಗಳು. ಏಳು ಜನ ಸಾಕ್ಷಿಗಳಿದ್ದಾರೆ, ಚಿತ್ರಗುಪ್ತ, ಸೂರ್ಯ, ಚಂದ್ರ, ವರುಣ, ಅಗ್ನಿ, ನಾಲ್ಕು ಚಿತ್ರಗುಪ್ತ, ಶ್ರವಣಕರು ಇಬ್ಬರು ಬರ್ತಾರವರು, ಹೌದಾ, ಎಲ್ಲ ಸೇರಿದರೆ ಏಳು ಜನ. ಆರೊಂದವರ ಕೇಳಿ ಯಮನು ಶಿಕ್ಷಿಸುವನು ಅಂದರೆ ನೀವು ಮಾಡುವ ಕರ್ಮ ಸಾಕ್ಷಿಗಳವರು ಅವರ ಪ್ರಕಾರ ಕೇಳಿ ಯಮಧರ್ಮರಾದ ಶಿಕ್ಷ ಮಾಡುತ್ತಾರೆ. ಇನ್ನ ಆರೊಂದು ದ್ವೀಪವ ನಾಡಿದವರೆಲ್ಲ, ಸಪ್ತ ದ್ವೀಪಗಳನ್ನ ಆಡಿದವರೆಲ್ಲ ಕೂಡ ಹಾಗೆ ಹೋದರಯ್ಯ, ಅದಕ್ಕಾಗಿ ಒದ್ದಾಡಬೇಡಿ. ಮತ್ತು ಏ ಹೇಳ್ತಾರೆ, ಆರೊಂದು ಹಯನ ಕಾಲಕ ಎದ್ದ ಸ್ನಾನಾದಿ, ಏಳು ಸಪ್ತ ಕಾಲಕ್ಕೆ ವಿಶೇಷವೇ ಎದ್ದು ಇಂದು ಆರೊಂದು ಹಯನ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಎಷ್ಟು ಅಂದರೆ ಏಳು, ಎಷ್ಟು ಘಳಿಗೆ ಇರುವಾಗ ಹೇಳಬೇಕು, ಎರಡೂವರೆ ಘಳಿಗೆ ಮುಂಚೆ ಹೇಳಬೇಕು, ಹೌದಾ. ಅಲ್ಲಿ ಹೇಳ್ತಾರೆ ಆರೊಂದು ಹಾಯನ ಕಾಲಕ್ಕೆ ಎದ್ದು ಅಂದರೆ ಏಳು ಪರ್ವಕಾಲಗಳಿಗೆ ಎದ್ದು, ಅದರಲ್ಲಿ ಪ್ರಧಾನವಾಗಿ ಏಳೋದು ಯಾವಾಗ, ಸೂರ್ಯೋದಯಕ್ಕೆ ಮುಂಚೆ ವಿಶೇಷವಾಗಿ ಹೇಳಬೇಕು. ಸ್ನಾನಾದಿ ವಿಶೇಷವಾಗಿ ಆರೊಂದು ಜಿಹ್ವೆಗೆ ಉಣಿಸಿ, ಸ್ನಾನಾದಿಗಳನ್ನು ಮಾಡಿ ಆರೊಂದು ಜಿಹ್ವೆಗೆ ಉಣಿಸಿ, ಆರೊಂದು ಅಂದರೆ ಏಳು, ಏಳನ್ನ ಜಿಹ್ವೆಗೆ ಉಣಿಸಬೇಕಂತೆ. ಏಳು ರೀತಿಯಾದ ಭಗವಂತನ ನಾಮಗಳನ್ನು ಕಾಲಕಾಲಕ್ಕೆ ಸಾಮದಾನ ಪ್ರತಿಪಾದ್ಯ ಭಗವದ್ ರೂಪಗಳನ್ನು ಜಿಹ್ವೆಗೆ ಉಣಿಸಿ, ಕರ್ಮ ಜ್ಞಾನ ಆರೊಂದು ಗೋತ್ರ ಉದ್ಧಾರ ಮಾಡುತ್ತಾ ವಿಶೇಷವಾಗಿ ಕರ್ಮವನ್ನು ಮಾಡಬೇಕು, ಜ್ಞಾನವನ್ನು ಪಡೆಯಬೇಕು, ಎರಡೂ ರೀತಿಯಾಗಿ ಚಿಂತನೆ ಮಾಡುತ್ತಾ ಆರೊಂದು ಗೋತ್ರ ಉದ್ಧಾರ ಮಾಡುತ್ತಾ ಏಳು ಗೋತ್ರಗಳನ್ನು ಉದ್ಧಾರ ಮಾಡುತ್ತಾ ಆರೊಂದು ಅಂಗವುಳ್ಳ ವಿಜಯ ವಿಠ್ಠಲ ಹರಿಯ ಸಪ್ತಾಂಗ ಯಾರು ಹೇಳಿ, ಆರೊಂದು ಅಂಗವುಳ್ಳ ವಿಜಯ ವಿಠ್ಠಲ ಹರಿಯ ಅಂದರು. ಹಾ, ಎಲ್ಲಿ ಬಂತು ಹೇಳಿದು, ಪಾಪಾಲೇಪ ಪ್ರಕರಣದಲ್ಲಿ ಬಂತು. ಸಪ್ತಾಂಗ ಏಕ ಊನ ವಿಂಶತಿ ಮುಖವಾನ್ ಅಂತ ಹೇಳಿದರು. ಅದಕ್ಕೆ ಹೇಳ್ತಾರೆ ಆರೊಂದು ಅಂಗವುಳ್ಳ ವಿಜಯ ವಿಠಲ ಹರಿಯ ವಿಶ್ವನಾಮಕ ಭಗವಂತನನ್ನ ಆರೊಂದವರು ನಿಮಿಷದಾಸನಾಗೋ ಹೇಳ್ತಾರೆ. ಅಂಥ ಆ ವಿಜಯ ವಿಠಲನಿಗೆ ಸಂಬಂಧಪಟ್ಟ ಆರೊಂದವರಳು ಅಂದರೆ ಏಳು ಅಂದರೆ ಸಪ್ತ ಇಂದ್ರಿಯಗಳು, ಪಂಚಜ್ಞಾನೇಂದ್ರಿಯ, ಮನಸ್ಸಿನ ಪ್ರಭೇದ, ಮನಸ್ಸು ಬುದ್ಧಿ, ಇದಕ್ಕೆ ವಿಶೇಷವಾಗಿರತಕ್ಕಂಥ ನಿಯಾಮಕರಾದವರು ನೋಡಿ, ಸರಿಯಾದ ಮಾತು. ವಿಶ್ವನಾಮಕ ಭಗವಂತ ಏಳು ಇಂದ್ರಿಯಗಳಲ್ಲಿ, ಅದು ಬರೋದೇ ಇದು, ಏಳು ಇಂದ್ರಿಯಗಳ ವಿಶೇಷವಾದ ತತ್ವಾಭಿಮಾನಿ ದೈತ್ಯರು ಕಾಟ ಕೊಡುತ್ತಾರೆ. ಅದನ್ನು ನಿಗ್ರಹ ಮಾಡಲಿಕ್ಕೆ ಏಳು ರೀತಿಯಾದ ತತ್ವಾಭಿಮಾನಿ ದೇವತೆಗಳ ಚಿಂತನೆ ಮಾಡಬೇಕು. ವಿಶ್ವನಾಮಕ ಭಗವಂತ ಈ ಏಳು ರೀತಿಯಾಗಿರತಕ್ಕಂಥ ರೂಪಗಳಿಂದ ನಿಂತು ವ್ಯಾಪಾರ ಮಾಡಿಸ್ತಾನೆ ಅಂತ ಪಂಚಜ್ಞಾನೇಂದ್ರಿಯ ಬುದ್ಧಿ ಮನಸ್ಸು, ಅಲ್ಲಿ ವಿಶ್ವನಾಮಕ ಭಗವಂತ ಇರ್ತಾನೆ. ಅದಕ್ಕೆ ಅಲ್ಲಿರತಕ್ಕಂಥ ದೇವತೆಗಳನ್ನ ಅವರಲ್ಲಿ ನಿಮಿಷದಾಸನಾಗೋ, ಆ ಆ ತತ್ವಾಭಿಮಾನಿಗಳ ಪಾದಕ್ಕೆ ಒಂದು ನಿಮಿಷ ದಾಸನಾಗೋ, ಆ ಚಿಂತನೆ ಮಾಡುವಾಗ ಸಪ್ತ ಇಂದ್ರಿಯಗಳನ್ನು ವಿಶೇಷವಾಗಿ ತಿಳಿಸಿಕೊಟ್ಟು, ಹೌದಾ, ಯಾವ್ಯಾವ ಇಂದ್ರಿಯಗಳು, ಯಾವ್ಯಾವ ವಿಮಾನ ದೇವತೆಗಳು, ಗೋವತ್ಸರೂಪ ಚಿಂತನೆ ಮಾಡೋ ಕಾಲಕ್ಕೆ ದಕ್ಷಿಣಾಕ್ಷಿಯಲ್ಲಿ ಚೆನ್ನಾಗಿ ತಿಳಿಸಿಕೊಟ್ಟು. ಎಲ್ಲಿ ಬಂದಿದು? ಇಂದ್ರಿಯ ವ್ಯಾಪಾರ ಪ್ರಕರಣದಲ್ಲಿ ಚೆನ್ನಾಗಿ ಬಂತು. ಅಂದ್ರೆ ಯಾರು ನೋಡ್ತಾ ಇಲ್ಲ ಅಂತ ಅರ್ಥ ಆಯ್ತು. ಕಣ್ಣಿನಲ್ಲೇ ಬರುತ್ತೆ. ಕಣ್ಣಲ್ಲಿರುವಂತ ಗೋವತ್ಸರು ವಾಯುದೇವರು ಚಿಂತನೆ ಮಾಡುವ ಕಾಲಕ್ಕೆ ಏಳು ಇಂದ್ರಿಯಗಳ ಪರಿಚಯ ಮಾಡಿಕೊಡುತ್ತಾರೆ. ಆರಂದವರಳು ನಿಮಿಷ ದಾಸನಾಗೋ, ಅಂಥವರಲ್ಲಿ ದಾಸನಾದರೆ ಸಾಕು, ಭಗವಂತನ ಸನ್ನಿಧಾನ ಸೇರಿಸ್ತಾರೆ. ಕೊಡಬ್ಯಾಡ ಕೊಡಬ್ಯಾಡ ಶ್ರೀ ವಿಜಯ ವಿಠಲನ್ನ, ದೇವರನ್ನ ಕೊಡಬೇಡ ಕೊಡಬೇಡ ಅಂದ್ರೆ ಅರ್ಥ ದೇವರನ್ನ ಕೊಡೋದೇನು, ದೇವರನ್ನ ತಗೊಂಬೋದೇನು ಅಂದ್ರೆ, ನಾನು ದೇವರನ್ನ ತಿಳಿತೀನಿ, ನಾನು ದೇವರನ್ನ ತಿಳಿಸ್ತೇನೆ, ನಾ ತಿಳ್ಕೊಂತೇನೆ, ನಾ ತಿಳಿಸ್ತೇನೆ, ಈ ನಾ ಅಂಬೋದು ಬಿಡು ಅಂತ ಹೇಳ್ತಾ ಇದ್ದಾರೆ. ಅಂದರೆ ದೇವರನ್ನ ಅಹಂಕಾರದಿಂದ ತಿಳಿಯಬೇಡ, ಅಹಂಕಾರದಿಂದ ತಿಳಿಸಲಿಕ್ಕೂ ಹೋಗಬೇಡ. ಕೊಡಬ್ಯಾಡ ಕೊಡಬ್ಯಾಡ ಸಿರಿ ವಿಜಯ ವಿಠಲನ್ನ, ಅಡಿಗಳ ಅರ್ಧ ನಿಮಿಷ ನಂಬಲು ಕೈವಲ್ಯ. ಆ ಶ್ರೀಹರಿಯ ಪದಾರವಿಂದವನ್ನ ಅರ್ಧ ನಿಮಿಷ ನಂಬಿದರೆ ಸಾಕಯ್ಯ, ಉದ್ಧಾರದ ಮಾರ್ಗ ಮುಂದಕ್ಕೆ ಹೋಗಿಬಿಡುತ್ತೆ ಅಂತ ವಿಜಯದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಷಟ್ಕರ್ಮಗಳು ಅಂದ್ರೆ ನಿತ್ಯವೂ ನಾವು ಮಾಡತಕ್ಕ ಅಲ್ಲ, ನಾವು ಬ್ರಾಹ್ಮಣರು ಮಾಡಬೇಕಾಗಿರ್ತಕ್ಕಂಥ ಕರ್ಮಗಳ ಗುಂಪು ಷಟ್ಕರ್ಮಗಳು ಏನು ಅನ್ನುವುದನ್ನು ನಾಳೆ ಹೇಳೋಣ. ಶ್ರೀಕೃಷ್ಣ.